ರುದ್ರ ಪ್ರಭೃತಿಸುರ ನರದ್ವೀಷತ್ವಾತ್ಮಕತ್ಯಾ ವಿಷ್ಣೋರ್ವ್ಯಸ್ತಮಸ್ತಃ ಸಕಲ ಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ರೂಪಾಣಾಂ ತೇಜಸಾಂ ಚಕ್ಷುಃ ದಿವಸ್ಸೂರ್ಯಶ್ಚ ದಾಕ್ಷಿಣಿ ಕರಣೌ ದಿಶಾಂಚ ತೀರ್ಥಾನಾಂ ಶ್ರೋತ್ರಮಾಕಾಶಶಬ್ದಯೋಃ ತದ್ಗಾತ್ರಂ ವಸ್ತುಸಾರಾಣ ಸೌಭಾಗ್ಯಶ್ಚ ಚ ಭಾಜನಂ ತ್ವಗಶ್ಚ ಸ್ವಚ್ಛವಾಯೋಶ್ಚ ಸರ್ವಮೇಧಶ್ಚ ಚೈವಹಿ. ಅದೆಲ್ಲ ಪ್ರತಿಯೊಂದನ್ನು ಹೇಳ್ತಾ ಬರ್ತಾರೆ. ವಸ್ತುಸಾರಾಣಾಂ ವಸ್ತುಶ್ರೇಷ್ಠಾನಾಂ ವಸ್ತುಬಲಾನಾಂ ವಾ ಸೌಭಾಗ್ಯಶ್ಚ ಚ ತಸ್ಯ ಹರೇಹೇ ಗಾತ್ರಂ ಉತ್ಪಾದಕಂ ಭಾಜನಂ ನಿಧಾನಂ ನಿಧಾನ ಪಾತ್ರಂಚ. ಯಾವುದೇ ಒಂದು ಸ್ಪರ್ಶಕ್ಕೆ ಕಾರಣವಾಗತಕ್ಕಂಥ ವಸ್ತುವನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ತ್ವಗೀಂದ್ರಿಯಶ್ಚ ಸ್ಪರ್ಶಗುಣಶ್ಚ ಸ್ಪರ್ಶಾಭಿಮಾನಿನೋ ವಾಯೋ ಸರ್ವಮೇಧಶ್ಚ ಸರ್ವಯಜ್ಞಶ್ಚ ಚ ಅಸ್ಯ ಹರೇಹೇ ತ್ವಗೀಂದ್ರಿಯಂ ಕ್ಷೇತ್ರಂ. ಎಲ್ಲ ಸ್ಪರ್ಶಯುಕ್ತವಾದ ಪದಗಳು ಹುಟ್ಟೋದಕ್ಕೆಲ್ಲ ಒತ್ತಾಟ ಹುಟ್ಟಿದ್ದೆಲ್ಲ ಪರಮಾತ್ಮನ ತೊಕ್ಕಿನಿಂದ ಅಲ್ಲಿ ಆಶ್ರಯ ಪಡೆದಿವೆ. ಯೈಹಿ ರೋಬಾಣಿ ಉದ್ಭಿಜ್ಯ ಜಾತೀನಾಂ ಏರ್ವಾ ಯಜ್ಞಾಸ್ತು ಸಂಹೃತಃ ಕೇಶ ಸ್ಪೆಶ್ರು ನಖಾನ್ಯಸ್ಯ ಶಿಲಾ ಲೋಹಾಭ್ರ ವಿದ್ಯುತಾಂ. ರೋಮಾಣಿ ಉದ್ಭಿಜ ಜಾತೀನಾಂ ಏರ್ವಾ ಯಜ್ಞಸ್ತು ಸಂಹೃತಃ. ಯೈಹಿ ಉದ್ಭಿಜ್ಯ ಜಾತಿ ವಿಶೇಷೈಹಿ ಫಲಾಶಾದಿ ವೃಕ್ಷೈಹಿ ಯಜ್ಞ ಸಂಹೃತ ಸಂಪಾದಿತ. ಇನ್ನು ಕೆಲವು ಯಜ್ಞ ಮಾಡಬೇಕಾದರೆ ಈ ಫಲಾಶಾದ್ರೆ ಮುತ್ತುಗ ಮುತ್ತುಗ ಮೊದಲಾದ ಮುತ್ತಿಗ ಬನ್ನಿ ಮೊದಲಾದ ಗಿಡಗಳು ಅಶ್ವತ್ಥ ಮೊದಲಾದವುಗಳು ಶ್ರೇಷ್ಠವಾದದ್ದು. ಅವೆಲ್ಲ ಕೂಡ ಹುಟ್ಟಿದ್ದು ಪರಮಾತ್ಮ ರೋಮಗಳಿಂದ. ಅದು ಇಂಪಾರ್ಟೆಂಟ್. ರೋಮಗಳಿಂದ ಪರಮಾತ್ಮ ವೃಕ್ಷಗಳೆಲ್ಲ ಹುಟ್ಟಿ ಬರ್ತವೆ. ಯಾವು ಯಜ್ಞಾರ್ಹ ವೃಕ್ಷಗಳು ಯಜ್ಞಕಾರಿ ವೇರೀತಿ ದೇಶ ತೇಷಾಂ ಉದ್ಭಿಜ್ಯ ಜಾತಿಯನ್ನ ಉದ್ಭಿಜ್ಯಗಳು ಅಂತ ಕರೀತಾರೆ. ಉದ್ಭಿಜ್ಯ ಅಂದ್ರೆ ಏನು? ಬೀಜಗಳನ್ನು ಒಡ್ಕೊಂಡು ಬರುತ್ತೆ ಅಂಕುರವನ್ನು ಒಡ ಉದ್ಭಿಜ್ಯ ಉದ್ಭಿಜ್ಯ ಅದು ಭೇದಿಸಿ ಹೊರಗೆ ಬರೋದ್ರಿಂದ ಮರಗಿಡಗಳಿಗೆ ಇಂಥಕ್ಕೆ ಅಂತ ಕೈ ಉದ್ಭಿಜಗಳು ಅಂತ ಹೇಳ್ತಾರೆ. ಈ ಸ್ವೇದಜಗಳು ಅಂತ ಇರುತ್ತೆ. ಈ ಸೊಳ್ಳೆ ಮೊದಲಾದವುಗಳೆಲ್ಲ ಸ್ವೇದದಿಂದ ಹುಟ್ಟದ್ದು ಸ್ವೇದಜಗಳು ಅಂತ ಹೇಳ್ತಾರೆ. ಈ ರೀತಿ ಬೆವರಿನಿಂದ ಹುಟ್ಟವು ಎಲ್ಲ ವಿವಾಹ ಮಾಡಿಬಿಟ್ಟಿದ್ದಾರೆ. ದುಶಬ್ದ ಅಂಡಜ ಮೊಟ್ಟೆಯಿಂದ ಹುಟ್ಟದಲ್ಲ ಅಂಡಜ ಜರಾಯುಜ ಅಂದರೆ ಮನುಷ್ಯ ಪ್ರಾಣಿಗಳು ಹೇಗೆ ಹುಟ್ಟುತ್ತಾರೆ ಅವರೆಲ್ಲ ಕೋಶದಲ್ಲಿ ಗರ್ಭಕೋಶದಲ್ಲಿ ಬಂದು ಹುಟ್ಟುತ್ತಾರೆ. ಈ ಅನೇಕ ವೆರೈಟಿಗಳು ನಾಲ್ಕು ವಿಧ ಒಟ್ಟು ಅದರಲ್ಲೂ ಕೂಡ ದುಶಬ್ದ ಮುಕ್ತಾರ್ಥ ಅವಸೃತವು ಬರ್ತದೆ. ಯೈಹಿ ಅಯಜ್ಞ ಸಂಭೃತ ಯಜ್ಞಾತ್ ಅನ್ಯ ಕಾರ್ಯವಿಸಾಧಿತ ತೇಷಾಂ ಹರೇಹೇ ರೋಮಾಂತರ್ಭಾಗ. ಎರಡು ರೀತಿ ಬಿಡಿಸ್ತಾರೆ. ಒಂದರ್ಥ ಏನು? ಯಜ್ಞಾಸ್ತು ಸಂಭೃತ ಏರ್ವಾ ಯಜ್ಞಸ್ತು ಅಂತ ಒಂದು ಪಾಠ ಬಂದಿರ್ತೀವಿ. ಇನ್ನೊಂದು ವಿಭಾಗ ಅಯಜ್ಞಸ್ತು ಯಜ್ಞಾರ್ಹವಾದ ವೃಕ್ಷಗಳು ಬಂದಿದ್ದು ಪರಮಾತ್ಮ ರೋಮಗಳಿಂದನೇ. ಯಜ್ಞಕ್ಕೆ ಅನರ್ಹವಾದ ಪದಾರ್ಥ ಬಂದರೆ ಅಲ್ಲಿಂದನೇ. ಆದರೆ ಅದು ಪ್ರಧಾನ ಇದು ಪ್ರಧಾನ ಅದು ಅಪ್ರಧಾನ. ಅದಕ್ಕಾಗಿ ಅಯಂ ವಿಕಲ್ಪೋ ವಾಶಬ್ದ ಸೂಚಿತಾತ್ ಯಾಜ್ಞಿಕ ರೋಮೂಲಸ್ಥಾಹ ರೋಮಾಂತಸ್ಥಾಸ್ತು ತತ್ಪರೇ ಇತಿ ವಚನಾತ್ ಜ್ಞಾಯತೆ. ರೋಮದ ಉಪಭಾಗಗಳು ಬೇರೆ, ರೋಮದ ಪ್ರಧಾನ ಭಾಗಗಳು ಬೇರೆ. ಸುಶಬ್ದ ಮುಕ್ತಾರ್ಥಾವಧೃತವು ವರ್ತದೆ. ಸುಶಬ್ದ ಮುಕ್ತಾರ್ಥಾವು ತುಶಬ್ದ ಯಾತಕ್ಕೆ ಬಂತು? ಯಜ್ಞಸ್ತು ಮುಕ್ತಾರ್ಥ ಅವಧೃತವು ತುಶಬ್ದ ಏವಕಾರಾರ್ಥೆ ಅವಧೃತಿ ಅಂದರೆ ಕನ್ಫರ್ಮೇಷನ್. ಅಸ್ಯ ಹರೇಹೇ ಕೇಶಾಹ ಅಭ್ರಾಣಾಂ ಶ್ವೇಶ್ರೂಣಿ ವಿದ್ಯುತಾಂ ಶಿಲಾಲೋಹಾನಾಂ ನಖಾನಿ ಕ್ಷೇತ್ರಂ. ಈ ಪರಮಾತ್ಮನ ಕೇಶಗಳಿಂದ ಮೇಘಗಳು ಬಂದುವಂತೆ, ಶ್ಮಶ್ರೂಣಿ ವಿದ್ಯುತಾಂ ಶ್ಮಶ್ರುಗಳಿಂದ ಮಿಂಚು ಬಂತಂತೆ, ಶಿಲಾ ಲೋಹಾನಾಂ ನಖಾನಿ ಕ್ಷೇತ್ರಂ ಶಿಲೆಗಳು ಲೋಹಗಳೆಲ್ಲ ಪರಮಾತ್ಮನ ಉಗ್ರಗಳಿಂದ ಬಂದುವಂತೆ. ಪುನರ್ಭವ ಕರರುಹೋ ನಖೋ ಸ್ತ್ರೀ ನಖರೋ ಸ್ತ್ರೀಯಾಮಿತಿ ಇತ್ಯಮರಃ. ಹರೇಹೇ ಶ್ವಾಶ್ರಯ ವಿದ್ಯುತ್ ಶಿಲಾ ಲೋಹ ನಖಾಶ್ರಯ ಇತಿ ವಚನ. ತಾತ್ಪರ್ಯದ ವಾಕ್ಯ ಕೊಟ್ಟುಬಿಟ್ಟು ಶ್ಮಶ್ರೂರಿನಿಂದ ಮಿಂಚು ಶಿಲಾಲೋಹಗಳು ನಖಗಳಿಂದ ಬಂದು ಎಂಬುದನ್ನು ತಿಳಿಸ್ತಾರೆ. ಇದೆಲ್ಲ ಯಾತ್ರೆ ತಿಳ್ಕೊಂಡಿರ್ಬೇಕು ಅಂದರೆ ವಸ್ತು ಕಂಡಾಗ ದೇವರು ಯಾವಿಂದ ಬಂತು ಅಂತ ಅನುಸಂಧಾನ ಬರಬೇಕು. ಗೊತ್ತಾಯ್ತಿಲ್ಲ, ಆಗ ಅದಕ್ಕೆ ಮಹತ್ವ ಬರೋದು ಭಾರಿ ಜಾಸ್ತಿಯಾಗಿ. ಬರೀ ಕೇಳೋದಷ್ಟೇ ಅಲ್ಲ, ಅನುಸಂಧಾನಕ್ಕೆ ಬಂದರೆ ಸಾರ್ಥಕ. ಹೇಳಿದ್ರಲ್ಲ ಯಜ್ಞಾರ್ಹ ಯಜ್ಞಾರ್ಹ ಅಂತ ಎರಡು ಭಾಗ ಮಾಡಿಬಿಟ್ರಲ್ಲ. ಈಗ ಯಜ್ಞಾರ್ಹವಾದದ್ದೆಲ್ಲ ಮೇಧ್ಯ, ಯಜ್ಞಕರ್ಹವಾದಲ್ಲ ಅಮೇಧ್ಯ. ಅಮೇಧ್ಯ ಅಂದ ತಕ್ಷಣ ಯಜ್ಞಕ್ಕೆ ಅನರ್ಹ ಪದಾರ್ಥ. ಮೇಧ ಅಂದರೆ ಯಜ್ಞ, ಅಶ್ವಮೇಧ. ಮೇಧ ಅಂದರೆ ಯಜ್ಞ. ಮೇಧೋ ಯಜ್ಞ ಸಮುದ್ದಿಷ್ಟ ಯಜ್ಞೇಯಂ ಮೇಧ್ಯ ಮುಚ್ಚತೆ ಎಂದು ಆಚಾರ್ಯ ಕೋಟ್ ಮಾಡ್ತಾರೆ. ಮೇಧ ಯಜ್ಞಕರ್ಹವಾದದ್ದು ಮೇಧ್ಯ, ಯಜ್ಞಕ್ಕೆ ಅನರ್ಹವಾದದ್ದು ಅಮೇಧ್ಯ. ಅದು ಅಮೇಧ್ಯ ಚಿಂತಾನೆ ಅಂತ ಹೇಳ್ತಾರೆ. ಅಮೇಧ್ಯ ಚಿಂತಾನೆ ಅಂದರೆ ಅಮೇಧ್ಯ ಶಬ್ದ ಕನ್ನಡದಲ್ಲಿ ಏನು ಅರ್ಥ ಬಂದಿದೆ? ಬರೀ ಮಲ ಅಂತ ಅಷ್ಟೇ ಅರ್ಥ. ಸಂಸ್ಕೃತದಲ್ಲಿ ಅಮೇಧ್ಯ ಶಬ್ದಕ್ಕೆ ಯಜ್ಞಕ್ಕೆ ಅನರ್ಹವಾದದ್ದೆಲ್ಲ ಅಮೇಧ್ಯನೆ. ಯಜ್ಞಕ್ಕೆ ಅನರ್ಹ ಈರುಳ್ಳಿ ಇದೆ, ಯಜ್ಞ ಮಾಡಕ್ಕೆ ಬರೋದಿಲ್ಲ ಅದರಿಂದ. ಈರುಳ್ಳಿ ಹೋಮ ಅಂತ ಒಂದು ಹೋಮ ಇಲ್ಲ, ಅದಕ್ಕೇನಂತ ಕರಿಬೇಕು ಅದನ್ನ? ಅಮೇಧ್ಯ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಇವೆಲ್ಲ ಮೇಧ್ಯ ಪದ ಶಿಲಾದಿಗಳೇನವು? ಮೇಧ್ಯ ಪದಾರ್ಥಗಳು. ನಮಗೆ ಅಮೇಧ್ಯ ಶಬ್ದ ಪರಿಚಯ ಭೇದ್ಯ ಶಬ್ದ ಪರಿಚಯ ಇರೋದಿಲ್ಲ. ಅಮೇಧ್ಯ ಕೇಳಿ ಅಭ್ಯಾಸ ಆಗಿರುತ್ತೆ. ಕಾರಣಸ್ಯ ಮತ್ತಿನ್ನು ವೈದಿಕ ಅಲ್ಲದ ಯಜ್ಞನೇ ಅಲ್ಲ. ಯಜ್ಞಗಳಿಗೆ ಏನು ಬೇಕು? ಫಸ್ಟು ಮಂತ್ರಗಳು ಬೇಕು. ಮಂತ್ರಗಳು ಏನಾಗಿರ್ಬೇಕು? ಅದು ವೇದೋಕ್ತಾ ಇರಬೇಕು. ಅಂದರೆ ವೇದೋಕ್ತ ಮಂತ್ರನೇ ಆಗೋದಿಲ್ಲ. ಇವ್ರು ಮಾಡೋದಲ್ಲ ಯಜ್ಞಗಳೇ ಅಲ್ಲ, ಅಲ್ಲಿ ಬರುತ್ತೆ ಅದು ವಾರಪತ್ರಿಯಲ್ಲಿ ಹಾಕಿರ್ತಾರೆ. ಒಂದು ಕಲಿಕೆ ಮಂತ್ರ ಅಂತ ಬರೀತಾರೆ ಅವ್ರು. ಯಾರು ಬಂತು ಯಾವ ಶಾಸ್ತ್ರದಲ್ಲಿ ಮಂತ್ರಗಳು ಇವ್ರು ಹಾಕಿಬಿಟ್ಟು ಅದಕ್ಕೊಂಬಿಡಿ 5,000 crore ಮೋಕ್ಷ ಗ್ಯಾರಂಟಿ ನಿಮಗೆ. ಪ್ರತಿಭೆ ಎಲ್ಲ ಸಾಮಾನ್ಯ ಎಲ್ಲರೂ ಹಾಕಿರ್ತಾರೆ. ಅದು ಇಂಥ ಯುಗದಲ್ಲೂ ಹಾಕ್ತಾರೆ ಅಂತ ಜನ ನಂಬ್ತಾರೆ. ಹಾಗೆ ಅದು ಓದ್ತಾರೆ ಹಾಗೆ ಇವ್ರು ಹಾಕ್ತಾರೆ ಹಾಗೆ ಫಸ್ಟ್ ಇದನ್ನು ಹಾಕೋದಿಲ್ಲ ಅಂತ ಹೇಳಬೇಕು. ಯಾಕಂದ್ರೆ ಒಂದು 10,000 crore ಯಾಕೆ ಹೋಗಿಬಿಡಿದ್ರೆ ಹಾಕ್ತಾರೆ, ನಮ್ಮ ಗಂಟೆನೇ ಹೋಗುತ್ತೆ. ಹಾಗೆ ಮಾಡಬಾರ್ದು. ಮೂಢನಂಬಿಕೆ ತೆಗಿಬೇಕು ಅಂತಿರೋದು ಮೂಢನಂಬಿಕೆ ಹಾಕೋದಲ್ಲಿ. 5,000 crore ಮೋಕ್ಷ ಬೇರೆ ಬರುತ್ತಾ? ಯಾರು ನಂಬಳಕ್ಕೆ ಸಾಧ್ಯ ಇದೆಯಾ ಅದನ್ನ? ಅದು ಮೋಕ್ಷ ಆದ್ರೆ ಏನಿದ್ರು ಬೇಗ ಸುಯಿಸೈಡ್ ಬಗ್ಗೆ ಸಾಯ್ಬೋದು, ಇದು ಕೊಡ್ಬೋದು ಅಷ್ಟೇ, ಪಾರ್ಡಾಲ್ ಕೊಡ್ಬೋದೇ ಹೊರತು ಅದು ಮೋಕ್ಷ ಅಂತ ಕರೀತಾರೆ. ಅದನ್ನೆಲ್ಲ ಆಕ್ಷನ್ ತಗೋಬೇಕು ಸರ್ಕಾರ ಏನು ಮಾಡಬೇಕು ಅದ್ರ ಬಗ್ಗೆ ಅಲ್ಲ. ಎಷ್ಟೋ ಜನ ಮಿಸ್ಗೈಡ್ ಆಗ್ತಾರೆ ಅದರಿಂದ. ಅದಲ್ಲ ಅದು ಅಂದ್ರೆ ಯಾವ ರೀತಿ ಆಯ್ತು ಕೊಟ್ಟಿದೆ, ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ತೆಗಿಬೇಕು ಅದನ್ನ. ಅದು ಬಿಟ್ಬಿಟ್ಟು ಜನ ನಂಬ್ತಾರೆ. ಹಾಗೆಲ್ಲ ಮಂತ್ರಗಳೇನವೆಲ್ಲ ಯಾರೋ ಮಾಡ್ಕೊಂಡ್ರೆ ಮಂತ್ರಗಳಲ್ಲ ಎಲ್ಲಿರ್ಬೇಕು? ವಿಧೋಕ್ತವಾಗಿರ್ಬೇಕು. ಪರವಾಗಿ ಗೀತೆಯಲ್ಲಿ ಹೇಳಿಲ್ಲ ಮೂರು ತತ್ತಾಮಸ ಉದಾಹೃತಂ? ಯಜ್ಞದಲ್ಲೂ ಮೂರು ವಿಧ ಇದೆ. ದಕ್ಷಿಣೆಯಲ್ಲಿ ಯಜ್ಞ ತಾಮಸ ಯಜ್ಞ ಗೊತ್ತಾಯ್ತಾ, ಮತ್ತೆ ಹರಿಸರು ಕೃಷ್ಣಾರ್ಪಣೆ ಯಜ್ಞ ತಾಮಸ ಯಜ್ಞ ಹೇಳ್ಬಿಟ್ಟಿದ್ದಾರೆ. ಅದನ್ನೆಲ್ಲ ಅಡಿಗೆ ತಾಮಸ, ದೇವ್ರ ನೈವೇದ್ಯ ಮಾಡಲಿಲ್ಲ ಅಡಿಗೆ ಏನದು? ತಾಮಸ. ದೇವ್ರ ನೈವೇದ್ಯ ಮಾಡಿದ ಆಗ ಸಾತ್ವಿಕ, ಇದನ್ನ ಅರ್ಥ ಮಾಡ್ಕೊತ ಹೊರಟು ಪ್ರತಿಯೊಂದರಲ್ಲೂ ಸಾತ್ವಿಕ. ದೇವ್ರ ವಿಷಯ ಮಾತಾಡಲಿಲ್ಲ, ನಾನು ತಾಮಸ ಮಾತದು. ಮಾತಿನಲ್ಲೂ ತಾಮಸ, ದೇವ್ರ ಬಗ್ಗೆ ಸ್ಕೋರ್ ಎಷ್ಟು ಅಂತ ಕೇಳಿದ ತಾಮಸ. ಕೆಲವು ರಾಜಸ, ಕೆಲವು ತಾಮಸ, ಕೆಲವು ಸಾತ್ವಿಕ. ಪರಮಾತ್ಮ ಋಣ ಚಿಂತನೆ ಮಾಡಿದ ಸಾತ್ವಿಕ. ದುಡ್ಡು ಎಣಿಸ್ತಾ ರಾಜಸ, ಯಾಕಂದ್ರೆ ಇದು ಯಾಕೆ ಕಡಿಬೇಕಾದ್ರೆ ಈ ಕಡೆ ಆಗ್ಬೋದು ಹಾಕ್ಬೋದು ರಾಜಸ. ಗೊತ್ತಾಯ್ತಾ? ಅದರಲ್ಲೂ ದಿತ್ಯದಲ್ಲಿ ಯೋಚನೆ ಮಾಡ್ತಾ ಹೊರಟ್ರೆ ನಾವು ಆತ ಮಾಡೋ ಮಾತು ಕೇಳೋ ಶಬ್ದ ಕೆಟ್ಟ ಶಬ್ದ ಇರೋ ರಾಜಸ, ಇದು ಎರಡು ಅಲ್ಲ. ಶಬ್ದ ಕೇಳಿಸ್ತೀರಿ ಅಲ್ಲ, ಅದು ಕೆಟ್ಟದ ಮತ್ತೆ ಹೊರ ಡಿಸ್ಟರ್ಬ್ ಮಾಡುತ್ತೆ ಅಷ್ಟೇ. ಕೆಟ್ಟ ಶಬ್ದ ಕೆಲವು ಅಮಂಗಳವಾದ್ಯ ಕೇಳಿಸಿದಾಗ ಅದು ತಾಮಸ, ಮಂಗಳವಾದ್ಯ ಕೇಳಿಸ್ತಾ ಸಾತ್ವಿಕ. ಮಂಗಳವಾದ್ಯನ ಸಿನಿಮಾ ಹಾಡು ಬಳಸಿಬಿಟ್ರೆ ಮತ್ತೆ ತಾಮಸ. ಮಂಗಳವಾದ್ಯ ಸಿನಿಮಾ ಹಾಡು ಇವತ್ತೆಲ್ಲ ಮದುವೆ ಕಾಲಕ್ಕೆ ಬರ್ತಾರೆ, ಅವೆಲ್ಲ ಸಿನಿಮಾ ಹಾಡು ಬರ್ತಾ ಕೂತ್ಬಿಟ್ಟಿದ್ದಾರೆ. ಹಿಂದೆಲ್ಲ ರಾಗಗಳು ಬರ್ತಿದ್ರು ಮದುವೆ ಕಾಲಕ್ಕೆ, ಯಾತಕ್ಕೆ ಎಕ್ಸ್ಪರ್ಟ್ ಕರೆಸ್ತಿದ್ದಂದ್ರೆ ಆಯಾ ಕಾಲಕ್ಕೆ ಯಾವ ರಾಗ ಬಾರಿಸ್ಬೇಕು ಅಂತ. ಬೀಗನ ಕರ್ಕೊಂಡ್ರೆ ಯಾವ ರಾಗ ಬಾರಿಸ್ಬೇಕು, ಇದಕ್ಕೆ ಯಾವ ರಾಗ ಬಾರಿಸ್ಬೇಕು ಎಲ್ಲ ಇತ್ತು. ಯಾವ ರಾಗ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ, ರಾಗದ ಕತೆನೇ ಒಂದೇ ಆಗಲ್ಲ. ಇದು ಅಪಶ್ರುತಿಗಳು ಅವೆಲ್ಲ ಬಳಸಕ್ಕೆ ಇರಿಟೇಟ್ ಆಗುತ್ತೆ. ಅದಕ್ಕೆ ಈಗ ಆಕೆಸ್ ಹಾಕ್ಬಿಡ್ತಾರೆ ಸಾಯಂಕಾಲ ಮದುವೆ ಅಂತ ಹೇಳ್ಬಿಟ್ಟು, ಎಷ್ಟು ಕರ್ಕಶ ಅದು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಾಡ್ಬೋದು, ಯಾಕೆ ವೇದ ತುಲ್ಯ ಅಂತ ಕರ, ಮಂತ್ರ ತುಲ್ಯ ಅಂತ ಕರ. ಮಂತ್ರ ಏನ್ ಸೇರಿದೆ? ಯಜ್ಞಾನುಕೂಲ ಮೇತಸ್ಯ ತಸ್ಯ ಶಾಸ್ತ್ರ ಪ್ರಕೃತಿ. ಅದು ಕೂಡ ಯಾವ್ದಕ್ಕೆ ಸೇರ್ತೀಗ? ಪೌರುಷೇಯ ವೇದ ಅಂತ ಕೇಳಿ, ಅಪೌರುಷೇಯ ವೇದ ಪೌರುಷೇಯ ವೇದ ಅದು ಅಲೋಡು ದೋಷ ಅಲ್ಲ. ಹಾ ಹೇಳಿದ್ನಲ್ಲ, ಯಾವುದು ವೇದ ತುಲ್ಯ ವೇದಕ್ಕೆ ಹಾಗಿದೆಯೋ ವೇದ ತುಲ್ಯಕ್ಕೂ ಮಹತ್ವ ಇದೆ. ಬಹಳ ಒರಿಜಿನಲ್ಲಿಗೆ ಮಹತ್ವ ಇದೆ. ಗೆಜೆಟ್ ಆಫೀಸ್ ಸೈನ್ ಮಾಡಿದ್ರೆ ಟ್ರೂ ಕಾಪಿಗೂ ಮಹತ್ವ ಇದೆ. ಗೊತ್ತಾನೆ? ಟ್ರೂ ಕಾಪಿ ವ್ಯಾಲಿಡ್ ಹೌದಲ್ಲ ಆ ಥರ. ಅದು ಯಾವುದು ಅಪೌರುಷೇಯಿಂದ ಅಂಗೀಕೃತವಾಗುತ್ತೆ ಅಂತ ಹೇಳಿದ್ದಾರೆ. ಅಪೌರುಷೇಯತ್ವಾತ್ ವೇದಸ್ಯ, ಆಮೇಲೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಇತಿ ತದ್ಗೃಹೀತತ್ವಾಚ ಅಂತ ಹೇಳಿರೋದ್ರಿಂದ ಅದು ಅಲೋಡು ದೋಷ ಇಲ್ಲ. ಬಹವೋ ಲೋಕಪಾಲಾನಾಂ ಪ್ರಾಯಶ ಕ್ಷೇಮಕರ್ಮಣಾಂ ವಿಕ್ರಮೋ ಭೂರ್ಭುವಸ್ವಸ್ಯ ಕ್ಷೇಮಸ್ಯ ಶರಣಸ್ಯ ಚ ಸರ್ವಕಾಮವರಸ್ಯಾಪಿ ಹರೇ ಶರಣ ಆಸ್ಪದಂ. ಬಹವೋ ಲೋಕಪಾಲಾನಾಂ ಪ್ರಾಯಶಃ ಕ್ಷೇಮಕರ್ಮಣಾಂ ವಿಕ್ರಮ ಭೂರ್ಭುವಸ್ವಸ್ಯ ಕ್ಷೇಮಸ್ಯ ಶರಣಸ್ಯ ಚ ಸರ್ವಕಾಮವರಸ್ಯಾಪಿ ಹರೇ ಚರಣ ಆಸ್ಪದಂ. ಎಷ್ಟು ಇಂಪಾರ್ಟೆಂಟ್ ಇರ್ತಾ ಇದ್ರಲ್ಲೆಲ್ಲ. ಬ್ರಾಹ್ಮಣ ವೈಶ್ಯಾದೀನ್ ವರ್ಜಯಿತು ಪ್ರಾಯಶಃ ಇತ್ಯುಕ್ತ ಭೂರ್ಭುವಸ್ವರೀತಿ. ಇವೆಲ್ಲ ಲೋಕಪಾಲಕರೆಲ್ಲ ಪರಮಾತ್ಮನ ಬಾಹುಗಳಿಂದ ಬಂದರು. ಬಾಹುಬಲ ಇದ್ದ ರಕ್ಷಣೆ ಮಾಡ್ತಾನೆ, ಅದು ದಿಕ್ಪಾಲಕರವರು. ಅವ್ರು ಎಲ್ಲಿಂದ ಬಂದರು? ಪರಮಾತ್ಮನ ಬಾಹುಗಳಿಂದ ಬಂದರು. ಅದು ಕ್ಷತ್ರಿಯರೆಲ್ಲ ರಕ್ಷಕರಾದ್ದರಿಂದ ಬಂತಲ್ಲ. ಬಾಹು ರಾಜನ್ಯಕೃತ, ಬಾಹು ರಾಜನ್ಯಕೃತ ಬಂತು. ಕ್ಷೇಮ ಪೂರ್ವಸ್ವರೀತಿ ಭುವನತ್ರಯಮಸ್ಯ ಹರೇಹೇ ವಿಕ್ರಮ ಪಾದವಿಕ್ಷೇಪ ಸ್ಥಾನ. ಮೂರು ಭೂಗಳಕ್ಕೆ ಒಂದು ಮೂರು ಹೆಜ್ಜೆಗಳಂತೆ ಪರಮಾತ್ಮ. ಮೂರು ಲೋಕಗಳೇನವೋ ಮೂರು ಹೆಜ್ಜೆಗಳು ತ್ರಿವಿಕ್ರಮ. ಕ್ಷೇಮಸ್ಯ ಮಂಗಲಸ್ಯ ಪ್ರಾಪ್ತರಕ್ಷಾಯಾವ ಶರಣಸ್ಯ ಮೋಕ್ಷಸ್ಯ ಚ ಸರ್ವಕಾಮವರಸ್ಯ ಸರ್ವಾಭಿಮತ ಲಾಭಸ್ಯ ಚ ಹರೇಹೇ ಚರಣ ಆಸ್ಪದ ತಾತೃತ್ವ ನಿರ್ದೇಶ. ಇವು ಒಳ್ಳೆ ಮಂಗಳ ಆಗಬೇಕಾ, ಅಂದ್ಕೊಂಡಿದ್ದು ಸಿಗಬೇಕಾ, ಎಲ್ಲ ಬಯಕೆ ಈಡೇರಬೇಕಾ, ದೇವರ ಪಾದದಿಂದ ಬಂತ. ಅದು ದೇವರ ಪಾದವನ್ನು ಆಚರಿಸಿದ ಕಾರಣ. ದೇವರ ಪಾದ ಆಚರಿಸಿಬಿಟ್ರೆ ಏನಾಗುತ್ತಾಗ ಎಲ್ಲ ಮಂಗಳ ಸಿಕ್ಬಿಡ ಹೇಳಿತಾ. ಅದಕ್ಕೆ ಪರಮಾತ್ಮನ ಪಾದಕಮಲ ನಮಸ್ಕಾರ. ಸಂಚಿಂತೆಯೇ ಭಗವತಃ ಶರಣಾರವಿಂದಂ. ಮತ್ತೆ ಯಾವ್ದಕ್ಕೆ ಹೇಳ್ತಾರೆ ಅಂದರೆ ಸರ್ವಕಾಮ ಸಿದ್ಧಿ. ಇವತ್ತು ಅಷ್ಟು ಯಾವುದೇ ಕೆಲಸ ಆಗಬೇಕು, ಖಾಲಿ ಬಿದ್ದರೆ ಕೆಲಸ ಆಗುತ್ತೋ ಇಲ್ಲ? ಖಾಲಿ ಬಿದ್ದರೆ ಕೆಲಸ ಆಗುತ್ತೆ. ಯಾತಕ್ಕೆ ಕಾಲಲ್ಲಿ ಏನು ಕಟ್ಟಿದ್ದಾನೆ ಪರಮಾತ್ಮ? ಸರ್ವಕಾಮ ಬರೋ ಅವಕಾಶ ಕೊಟ್ಟಿದ್ದ ಹೇಳಿತಾ. ಅದೇ ಹಿಂದೆ ಹೇಳಿದರು, ಘಾತಯಂತಿ ಹೇ ರಾಜಾನಃ ರಾಜಾಹಮೇತಿ ವದಂತ. ರಾಜ ಅಂದ್ರೆ ರಾಜ ಕೊಂದು ಬಿಡ್ತಾನೆ. ಆದರೆ ತದ್ದಿ ಸರ್ವಮಭಿಪ್ರೇತಂ ಸರ್ವೋತ್ಕರ್ಷಂ ವದತಃ. ಅವನು ಭಾರಿ ದೊಡ್ಡವನ ಸ್ತೋತ್ರ ಮಾಡಿದ ತಕ್ಷಣ ಕೇಳಿದ್ ಕೊಟ್ಬಿಡ್ತಾನೆ. ಅದು ಪಾದಕ್ಕೆ ಬಿಡೋ ಸಂಕೇತ ಅದು. ಅಡ್ಡು ಬಿದ್ದೆ ಪಾದಕ್ ಬಿದ್ದೆ ಅಂತ ಹೇಳಿ ಒಂದು ಮಾತಿದೆ. ಅದಕ್ಕಾಗಿ ಸರ್ವಕಾಮ ವರಸ್ಯ ಸರ್ವ ಅದಕ್ಕೆ ಭಾಷ್ಯ ಧಿಕಾರ ಸ್ವತಃ ಪ್ರಣಮ್ಯ ಚರಣಾಂಭೋಜ ಯುಗಾನು ಕಮಲಾಪದೇಹೆ ಪರಮಾತ್ಮನ ಪಾದಕ ನಮಸ್ಕಾರ ಮಾಡಿ ಗ್ರಂಥ ಪ್ರಾರಂಭ ಮಾಡ್ತೇವೆ. ಇಷ್ಟಾರ್ಥ ಸಿದ್ಧಿಗೆ ದ್ಯೋತಕ ಚರಣಂ ಚರಣ ಆಸ್ಪದಂ ದಾತೃತ್ವ ರಿತೇಶ ಮೋಕ್ಷ ಶಾಂತಿಶ್ಚ ಶರಣಂ ನಿರ್ವಾಣಂಚಾಭಿಧೀಯತೆ ಇತಿ ವಚನಾತ್ ಶರಣಂ ಮೋಕ್ಷ. ಅದಕ್ಕೆ ಶರಣ ಅನ್ನೋ ಶರಣ ಅಂದರೆ ಮೋಕ್ಷ ಅಂತ ಅರ್ಥ. ಶರಣಶ್ಚ ಮೋಕ್ಷಕ್ಕೂ ಪರಮಾತ್ಮನ ಪಾದ ಆಶ್ರಯಿಸದೇ ಕಾರಣ. ಅದಕ್ಕೆ ಹಿಂದೆ ಹೇಳಿದ್ದಾರೆ, ಭೇಜೇ ಖಗೇಂದ್ರ ಧ್ವಜ ಪಾದಮೂಲಂ ಮಿತ್ಯಸೋ ಮೋಕ್ಷೇಪಿ ಮೋಕ್ಷೋಪಿ ಪಾದಮೂಲ ವಿಧಿ ಭಾವ. ಪರಮಾತ್ಮನ ಪಾದಮೂಲ ಅಂದರೆ ಮೋಕ್ಷ ಅಂತನೋ ಅರ್ಥ. ಆದ್ದರಿಂದ ಪರೀಕ್ಷಿತರಾಜ ಏನು ಮಾಡ್ದ, ಪರಮಾತ್ಮನ ಪಾದಮೂಲವನ್ನು ಆಶ್ರಯಿಸಿಬಿಟ್ಟ ಅಂತ ಹೇಳಿದ, ಸದ್ಗತಿ ಹೋದ ಅಂತ ಅರ್ಥ. ಇನ್ನು ಹರಿಪಾದ ಸೇರಿದರು ಅಂತ ಹೇಳೋ ಪದ್ಧತಿ ಇದೆಯಲ್ಲ, ಹರಿಪಾದ ಸೇರಿದರು ಅಂತ ಹೇಳಿಬಿಡ್ತಾರೆ, ಅಂದರೆ ಸದ್ಗತಿ ಹೋದರು ಅಂತ ಅರ್ಥ. ಸೋತ್ಪತ್ಯಂಗೇಶು ದೇವಾನಾಂ ಅನ್ಯೇಷಾಂ ಪಾದಮೂಲತಃ ಮುಕ್ತಿಸ್ತು ವಿಹಿತ ವಿಷ್ಣೋ ನಿರ್ದಿಷ್ಟೇ ನಿರ್ದಿಷ್ಟೇಶು ಯಥಾ ವಚಃ ಇತಿ ವಚನಾತ್ಯಾ ಶಬ್ದ ಸೂಚಿತಾತ್ ನೋಕ್ತ ವಿರೋಧ. ಇನ್ನು ಸೋತ್ಪತ್ಯಂಗೇಶು ದೇವಾನಾಂ ಅನ್ಯೇಷು ಪಾದಮೂಲತಃ, ಅಲ್ಲೊಂದು ಒಂದು ಪ್ರಶ್ನೆ ಬಂದಾಗ, ಪರಮಾತ್ಮನ ಪಾದ ಕಮಲದ ಮೂಲಕ ಮುಕ್ತಿ ಅಂತ ಹೇಳ್ತೀರಿ, ದೇವತೆಗಳಿಗೆ ಹೇಳಿಲ್ವಲ್ಲ ಅಂತ ಕೇಳಿದರೆ, ಹೌದು ದೇವತೆಗಳಿಗೆ ಮುಕ್ತಿಯಾಗೋದು ಈ ಕ್ರಮದಲ್ಲ. ಸೋತ್ಪತ್ಯಂಗೇಶು ದೇವಾನ ಯಾವ ಅಂಗದಿಂದ ಹುಟ್ಟಿ ಬಂದಿರ್ತಾರೋ ಅಲ್ಲೇ ಅವರಿಗೆ ಮೋಕ್ಷ, ಉಳಿದವರಿಗೆಲ್ಲ ಪಾದ ತರದಲ್ಲೇ ಮೋಕ್ಷ. ಅದನ್ನು ಹೇಳ್ತಾರೆ ದೇವ ಕನ್ಯೇಶಾಂ ಪಾದ ಮೂಲತಃ, ಉಳಿದವರಿಗೆಲ್ಲ ಪಾದ ಪಾಸ್ ಕೊಟ್ಟಿರ್ತಾರಲ್ಲ ಯಾರು ಎಲ್ಲೆಲ್ಲ ಎಂಟರ್, ಉಳಿದವರೆಲ್ಲ ಮೇನ್ ಡೋರಲ್ಲೇ ಹೋಗಬೇಕು, ಉಳಿದವರೆಲ್ಲ ಎಲ್ಲೆಲ್ಲೇ ಎಂಟ್ರ್ ಆಗಿಬಿಡ್ತಾರೆ. ಗೊತ್ತಾಯ್ತಾ, ಎಲ್ಲೇ ಅವ್ರಿಗೆ ಅವರ ಎಂಟ್ರಿ ಬೇರೆ ಇವರ ಎಂಟ್ರಿ ಬೇರೆ. ಸೋತ್ಪತ್ಯಂಗೇಶು ದೇವಾನ ಆ ರೀತಿ ಅಧ್ಯಕ್ಷರು ಕರ್ಕೊಂಡ್ಬರೋ ಯಾವುದು ಬಂದಾಗ ಕ್ಯೂ ನಿಲ್ಲಿಸುತ್ತೆ, ಶ್ರೀವಾಸನ ಕರ್ಮ ಗತಿ ಏನಾಗಬೇಕು, ವಿ ಐ ಪಿಗಳು ಬಂದಿರ್ತಾರೆ ಕ್ಯೂ ಜಾಯ್ನ್ ಮಾಡಿಸ್ಬಿಟ್ರೆ ಏನಾಗುತ್ತೆ, ಈಗ ಅವ್ರಿಗೆ ಎಲ್ಲಿಂದ ಎಂಟ್ರಿ ಅವರಿಗೆ ಬೇರೆ ಊರಿಗೆ, ಅಲ್ಲಿ ದುಡ್ಡಿನ ಕ್ಯೂ ಬೇರೆ, ಧರ್ಮದರ್ಶನ ಕ್ಯೂ ಬೇರೆ, ಅನೇಕ ಕ್ಯೂಗಳು ಇರ್ತಾವಲ್ಲ. ಮೋಕ್ಷಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಸಾಮಾನ್ಯರು ಹೋಗ್ತಕ್ಕಂಥ ದಾರಿ ಯಾವುದು, ಪಾದ ಮೂಲತಃ ಪರಮಾತ್ಮ ಪಾದಮೂಲದಿಂದನೇ ಹೋಗ್ಬೇಕು. ಮುಕ್ತಿಸ್ತು ವಿಹಿತ ವಿಷ್ಣು ನಿರ್ದಿಷ್ಟೇಶು ಯಥಾವಚಃ ಇದೆ, ಒಂದು ಕೇಸು ಸೋತ್ಪತ್ಯಂಗೇಶು, ಇನ್ನೊಂದು ಕೇಸು ಪಾದ ಮೂಲತಃ, ಉಳಿದವರಿಗೆ ಹೇಗೆ ಅಂತ ಹೇಳಿದ್ದಾರೋ ಹಾಗೆ ಅವರು ಕೆಲವು ವೆರೈಟಿಗೆ ಫಿಕ್ಸ್ ಮಾಡಿಬಿಡ್ತಾರೆ ಈ ರೀತಿಯಲ್ಲಿ. ಇದೆಲ್ಲ ಬರುತ್ತೆ ನೋಡಿ, ಇಂಡಿಪೆಂಡೆನ್ಸ್ ಡೇ ಎಲ್ಲ ಬಂದ ಕಾಲಕ್ಕೆ ಪೇ ಅನೌನ್ಸ್ ಮಾಡಿಬಿಡ್ತಾರೆ ರೂಟ್ ಎಲ್ಲ, ಯಾರ್ಯಾರು ಎಲ್ಲೆಲ್ಲಿಂದ ಹೋಗ್ಬೇಕು ಪೆರೇಡ್ ಗ್ರೌಂಡ್ ಹೋಗ್ಬೇಕಾದ್ರೆ ಯಾವ್ಯಾವ ರೂಟ್ ಅರೇಂಜ್ ಮಾಡಿವಿ ಅಂತ ಅನೌನ್ಸ್ ಮಾಡಿಬಿಟ್ಟಿರ್ತಾರೆ. ಎಲ್ಲಿ ಸಿಕ್ಕಲೇ ಎಂಟರ್ ಆಗಲಿಕ್ಕೆ ಬರೋದಿಲ್ಲ, ಅಲ್ಲಿ ಪಾಸ್ ಹೋಲ್ಡರ್ಸ್ ಬೇರೆ, ನಾಲ್ಕು ಪಾಸ್ ಹೋಲ್ಡರ್ಸ್ ಬೇರೆ ಹೇಗಿರ್ತಾರೋ ಆ ಥರ ದೇವರು ಏನು ಮಾಡಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ, ಆಯಾ ಮೂಲಕನೇ ಹೋಗಬೇಕು. ಬಟ್ ನಮಗೆ ಗೊತ್ತಿಲ್ಲ ಆದ್ದರಿಂದ ಯಾವ ಮೂಲಕ ಹೋಗ್ಬೇಕು ನಾವೀಗ, ಅಥವಾ ದೇವತೆ ಇದ್ರೂ ಇರ್ಬೋದು ತಿಳ್ಕೊಂಡ್ಬಿಟ್ಟು ಯೋಚನೆ ಮಾಡೋಕೆ ಹೋಗಬಾರ್ದು. ಏನು ಮಾಡಬೇಕು, ಪಾದ ಮೂಲತಃ ಅಷ್ಟೇ ತಿಳ್ಕೊಂಡ್ಬಿಡ್ಬೇಕು ಹೊರತು ಬೇರೆ ಇಲ್ಲ. ಅಪಾಂ ಸರ್ವಕಾಮವರಶ್ಚಾಪಿ ಹರೇ ಚರಣಾಸ್ಪದಂ ಅಪಾಂ ವೀರ್ಯಶ್ಚ ಸರ್ಗಸ್ಯ ಪರ್ಜನ್ಯಶ್ಚ ಪ್ರಜಾಪತೇ ಪುಂಸಶ್ಚಿಷ್ಣ ಉಪಸ್ಥಸ್ತು ಪ್ರಜಾತ್ಯಾನಂದ ನಿರ್ವೃತೇ. ಅಪಾಂ ಜಲಸ್ಯ ವೀರ್ಯಶ್ಚ ರೇತಃ, ನೀರಿಗೆ ವೀರ್ಯಕ್ಕೆ, ಸರ್ಗಸ್ಯ ಸೃಷ್ಟೇ ಜಲಾಭಿಮಾನಿನಃ ಪರ್ಜನ್ಯಸ್ಯ ಸರ್ಗಾಭಿಮಾನಿನೋ ದಕ್ಷ ಪ್ರಜಾಪತೇ ಶಿಷ್ಯಶ್ಚ ಚ ಪರಸ್ಯ ಪುಂಸ ಶಿಷ್ಯ ಕ್ಷೇತ್ರ. ಪರಮಾತ್ಮನ ಶಿಷ್ಯದಿಂದ ರೇತಸ್ಸು ಪರ್ಜನ್ಯ ಮತ್ತು ದಕ್ಷ ಪ್ರಜಾಪತಿ ಎಲ್ಲ ಹುಟ್ಟಿದ ಪ್ರಜಾಪತಿ ಅಂತ ಹೆಸರಾಯಿತು. ಪ್ರಜಾತಿ ಪ್ರಜನನಂ ಆನಂದ ಸುಖ ಪ್ರಾಭ್ಯಾ ಸಹಿತಾಯಾಹ ನಿರ್ವೃತೇ ಅಥವಾ ಪ್ರಜಾತಿ ಮೈಥುನ ಕ್ರಿಯಾ ಸನ್ನಿಬತ್ತಾದ ಆನಂದಾತ್ಯಾ ನಿರ್ವೃತಿ ತಸ್ಯಾಹ ಹರೇ ಉಪಸ್ಥಃ ಗುಹೇಂದ್ರಿಯಂ ತುಶಬ್ದಾತ್ ಗುಹೇಂದ್ರಿಯಶ್ಚ ಚ ಕ್ಷೇತ್ರಂ. ಈ ರೀತಿ ಅಪಾಂವೀರ್ಯಶ್ಚ ಸರ್ಗಸ್ಯ ಪರ್ಜನ್ಯಶ್ಚ ಪ್ರಜಾಪತೇ ಪುಂಸಃ ಶಿಷ್ಯ ಉಪಸ್ಥಸ್ತು ಪ್ರಜಾತ್ಯಾನಂದ ನಿರ್ವೃತೇ. ವಾಯುಃ ಯಮಶ್ಚ ಮಿತ್ರಸ್ಯ ಪರಿಮೋಕ್ಷಸ್ಯ ನಾರದ ಹಿಂಸಾಯಃ ನಿರುತೇ ಮೃತ್ಯೋಃ ನಿರಯಶ್ಚ ಗುದಸ್ಮೃತಃ. ಪರಮಾತ್ಮನ ಗುದದಿಂದ ಏನೇನಾಯಿತು ಅಂದರೆ ಯಮಸ್ಯ ಮಿತ್ರಸ್ಯ ಪರಿಮೋಕ್ಷಸ್ಯ ನಾರದ ವಿಸರ್ಜನೆ, ವಾಯುವಿನಿಂದ ವಿಸರ್ಜನೆ, ಮತ್ತು ಯಮದೇವರು ಮಿತ್ರನಾಮಕ ಸೂರ್ಯ, ಹಿಂಸಾಯಃ ನಿರುತೇ ಮೃತ್ಯ ನಿರುತಿ ಮೃತ್ಯು ನಿರಯ ಎಲ್ಲ ಕೂಡ ಪರಮಾತ್ಮನ ಗುದದಿಂದ ಸೃಷ್ಟಿಯಾದ ಪದಾರ್ಥ. ಹೇಳಿ ಏನು ಹೇಳ್ತಾರೆ ಈಗಾಗಲೇ, ಪುರುಷ ಅಂತೇಳಿ ಎರಡು ಅರ್ಥ ಬರೆದ್ಬಿಟ್ರು, ಒಂದು ಪರಮಾತ್ಮ ಒಂದು ಬ್ರಹ್ಮದೇವರು, ಮೇನ್ಲಿ ಬಿಂಬನಾಗಿ ಪರಮಾತ್ಮ ಮಾಡ್ತಿದ್ದಾನೆ, ಅನಂತರ ಬ್ರಹ್ಮದೇವರಿ ಸೃಷ್ಟಿ ರಿಪೀಟ್ ಆಗುತ್ತೆ. ಗೊತ್ತಾಯ್ತಾ, ಅಂದ ಲೈನ್ಸ್ ಆಫ್ ಇದು ದೇವರು ಮಾಡಿದ ಕ್ರಮದಲ್ಲಿ ಸೃಷ್ಟಿ ಮಾಡ್ತಾರೆ. ಫಸ್ಟ್ ಸೃಷ್ಟಿ ಮಾಡಿದ್ದೇನೆಲ್ಲ ಪರಮಾತ್ಮನೇ, ಜನತೆ ಇಮಿಟೇ ಅದೇ ರೀತಿ ಅನುಕರಣೆ ಮಾಡಿ ಬ್ರಹ್ಮದೇವರು ಮತ್ತೆ ಮಾಡ್ತಾರೆ. ಹೌದು ಕರೆಕ್ಟ್ ಹೌದು. ದೇವ್ರ ಸ್ಮರಣೆ ಮಾಡಬಾರ್ದಂತಲ್ಲ, ಕಲಿ ಸ್ಮರಣೆ ಮಾಡಕ್ಕೆ ಆ ಮೂಲಕ ಮಾಡಬೇಕು. ಕಲಿಯಾದ ದುಷ್ಟರ ಚಿಂತನೆ ಮಾಡಿಬಿಟ್ಟು ಆ ಮೂಲಕ ದೇವರು ಪ್ರೀತನಾದ ತಿಳ್ಕೊಬೇಕು. ಅಲ್ಲೂ ಮುಖ್ಯವಾಗಿ ಹರಿಚಿಂತನೆ, ಬಟ್ ಈ ಮೂಲಕ ಚಿಂತನೆ ಮಾಡಬೇಕು. ಮಾಡ್ತಾ ದುಷ್ಟರ ತಾರತಮ್ಯ ಚಿಂತನೆ ಮಾಡುತ್ತೆ. ಇದು ಕಲಿ ಅಷ್ಟೇ ಅಲ್ಲ, ದೈತ್ಯ ತಾರತಮ್ಯನ ಯಾವ ಚಿಂತನೆ ಮಾಡಬೇಕು ಅಂದರೆ ಆ ಕಾಲಕ್ಕೆ ಅಂತ ಹೇಳಿದ್ರು. ಮಲಮೂತ್ರ ವಿಸರ್ಜನೆ ಕಾಲ ದೈತ್ಯ ತಾರತಮ್ಯ ಚಿಂತನೆ ಮಾಡೋದು, ದೇವತಾರಾಧನೆ ಒಳ್ಳೆ ಕೆಲಸಗಳೆಲ್ಲ ದೇವತಾ ತಾರತಮ್ಯ ಚಿಂತನೆ ಮಾಡೋದು. ಮಿತ್ರ ತಾಮ್ ಮಿತ್ರ ತಾಮ್ ಆಗುವಂಥ ವಾಕ್ಯನೇ ಇದೆ ಇವ್ರದ್ದು. ಕಲಿಮುಖ್ಯ ದೈತ್ಯರನ್ನು ಸ್ಮರಿಸಿ ನರರು ಅಂತ ಜಗನ್ನಾಥ ದೇವರ ನಾಮ ಇದೆ, ಅದನ್ನು ಹಾಕಿದೆ. ರೈತಾಮ ದೈತ್ಯ ತಾರತಮ್ಯ ಕೊಟ್ಟಿದೆ, ದೈತ್ಯರನ್ನು ಯಾವ್ಯಾವ ಸ್ಮರಿಸಬೇಕು ಅಂಥೇಳಿ ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. ಇಂತಿಂತ ದೈತ್ಯರ ಸ್ಮರಣೆ ಮಾಡಬೇಕು, ಕೋಪಾದಿಗಳು ಬಂದಾಗ ಏನು ಮಾಡಬೇಕು, ದೈತ್ಯರ ಸ್ಮರಣೆ ಮಾಡಬೇಕಂತೆ. ಅದಕ್ಕೆ ಕೆಟ್ಟ ಕೋಪ ಬೇರೆ ಒಳ್ಳೆ ಕೋಪ ಬೇರೆ, ಕೆಟ್ಟ ಕೋಪ ಬಂದಾಗ ಯಾರು ತರಿಸ್ತಾರೆ ಅದನ್ನು, ಕಾಮಯೇಷ ಕ್ರೋಧ ಏಷ ರಜೋಗುಣ ಸೌದ್ಭವ, ಅದಕ್ಕೆ ಅದು ದೈತ್ಯರ ಕಾರಣ. ಒಳ್ಳೆ ಕೋಪ ಬಂದಾಗ ಯಾರ ಕಾರಣ, ಅದಕ್ಕೆ ಒಳ್ಳೆ ಕಾರಣ ದೇವತೆಗಳ ಕಾರಣ. ಅದನ್ನೇ ಆಚಾರ ಬರೀತಾರೆ. ಭೀಮಸೇನ ದೇವರಿಗೂ ಸಿಟ್ಟು ಬರ್ತಿತ್ತು ಯಾರ ಮೇಲೆ, ದುರ್ಯೋಧನಾದಿಗಳ ಮೇಲೆ, ಧರ್ಮಾದಿಗಳು ಸಿಟ್ಟು ಬರ್ತಿತ್ತು ಗೊತ್ತಾಯ್ತು. ಇಬ್ಬರಿಗೂ ಸಿಟ್ಟು ಬಂದರೂ ಕೂಡ ಇಬ್ಬರು ತಾರ ವ್ಯತ್ಯಾಸ, ಭಾರಿ ವ್ಯತ್ಯಾಸ ಇದೆ. ಧರ್ಮಾದಿ ಸಿಟ್ಟಿನಲ್ಲಿ ವೈಯಕ್ತಿಕ ದ್ವೇಷ ಸೇರ್ತಿತ್ತಂತೆ ಗೊತ್ತಾಯ್ತಾ. ಕೊನೆಯ ಬರುತ್ತೆ ಮಹಾಭಾರತದಲ್ಲಿ ದುರ್ಯೋಧನನ್ನ ಸ್ವರ್ಗ ಕರ್ಕೊಂಡು ಹೋಗ್ತಾರೆ ಧರ್ಮರಾಜನನ್ನ, ಇದೇ ನಿಮ್ಮ ಸ್ವರ್ಗ ಅಂತ ಹೇಳ್ತಾರೆ. ದುರ್ಯೋಧನ ದುಶ್ಯಾಸನ ಎಲ್ಲ ಕೂತಿರೋದೆಲ್ಲ ಕೆಲಸಕ್ಕೆ ಬರೆದವರೆ, ಎಲ್ಲ ಪರಮ ಅಯೋಗ್ಯರು, ಇದು ಸ್ವರ್ಗ ಅಂತ ಹೇಳಿಬಿಡ್ತಾರೆ. ಧರ್ಮಾದಿನಿ ಭಾರಿ ಸಿಟ್ಟು ಬಂದ್ಬಿಡುತ್ತಾಗ ಇವನು ಸ್ವರ್ಗ ಆಯ್ತಾ ಅಂತ ಹೇಳ್ತಾನೆ, ಹೇಳ್ಬಿಟ್ಟು ಬೈತಾನೆ ಬೈತಾನೆ. ಇಡೀ ಮಹಾಭಾರತದಲ್ಲಿ ಧರ್ಮ ದುರ್ಯೋಧನ ಎಂದು ಡೈರೆಕ್ಟ್ ಬೈದಿದ್ದಿಲ್ಲ, ಆಗ ಬೈತ ಎಂಟತ್ತು ಶ್ಲೋಕ ಬೈತ, ಇಂಥ ಪಾಪಿಗೆ ನನ್ನ ಸ್ವರ್ಗ ಆಯ್ತಾ, ದೇವರೇ ಗತಿ ಅಂತ ಬೈಕು ದುಃಖ ಪಟ್ಬಿಡ್ತಾನೆ. ನಮ್ಮವರೆಲ್ಲರೂ ಅಂತ ಅವ್ರಿಗೆ ಬೇರೆ ಆಗಿದೆ ಕರ್ಕೊಂಡು ಹೋಗ್ತಾ, ಅಲ್ಲಿ ನೋಡಿದ್ರೆ ನರಕ ವಿವಾದಿಗಳ ಧ್ವನಿ ಕೇಳಿಸ್ತಾ ಇದೆ. ಅನ್ಕೋದು ಇದ್ಯಾವುದೇ ಇದು, ಅಂಥ ಪುಣ್ಯ ಇಂಥ ಪುಣ್ಯಾತ್ಮರಿಗೆ ಈ ಜಾಗ, ಅಂಥ ಪಾಪಿಷ್ಟರಿಗೆ ಈ ಜಾಗ, ಯಾವ ನ್ಯಾಯ ಅಂತ ಭಾರಿ ಸಿಟ್ಟು ಬಂದ್ಬಿಡುತ್ತೆ. ಆಗ ಅವ್ರು ಹೇಳ್ತಾರೆ ನೋಡು, ಯಾಕೆ ಗೊತ್ತಾ ಸಿಟ್ಟು ಬರ್ತಾ ಇದೆ ನಿನಗೆ, ಇದು ನಿನಗೆ ಮನುಷ್ಯ ದೇಹ ಬಿಟ್ಟಿಲ್ಲ, ಅದಕ್ಕೆ ಆ ಥರ ಆಗ್ತಾ ಇದೆ, ಬಿಟ್ಟು ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ವಿರೋಧ ದ್ವೇಷ ಮಾಡ್ತಿದ್ದೀವಿ ತಪ್ಪು ಅಂದ್ಬಿಡ್ತಾರೆ ಅಲ್ಲಿ, ದ್ವೇಷ ತಪ್ಪು ನಮಗೇನಿಸುತ್ತೆ, ನಾವು ದ್ವೇಷ ಮಾಡಬಾರ್ದು ಇನ್ಮೇಲೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಹಾಗಲ್ಲ, ದ್ವೇಷ ಮಾಡೋದು ಸರಿ, ವೈಯಕ್ತಿಕ ದೃಷ್ಟಿಯಿಂದ ದ್ವೇಷ ಮಾಡ್ತಾರೆ ಅದು ತಪ್ಪು. ಭೀಮಸೇನ ದೇವರು ಎಂತ ದ್ವೇಷ ಮಾಡ್ತಿದ್ರು, ಏನಂತ ತಾತ್ವಿಕ ದ್ವೇಷ ಮಾಡ್ತಿದ್ರು, ಅದಕ್ಕೆ ಅವರಿಗೆ ಪಾಪ ಅವ್ರಿಗೆ ದೋಷ ಬರೀ ಇವರಿಗೆ ದೋಷ ಆಯ್ತು ಅಂತ ಕೇಳ್ತಾರೆ. ಉದಾಹರಣೆಗೆ ಇಬ್ರು ಬೈಕೋತಿರ್ತಾರೆ, ಒಬ್ಬರನ್ನ ಹೊಡೆದು ಬಿಡ್ತೇನೆ ನೋಡೋದು ಅವನಂತ, ಹೊಡೆದು ತಿರುವಡಿ ಅವನಂತ, ರಾಷ್ಟ್ರ ನ್ಯಾಯಾಧೀಶ ಏನು ಮಾಡ್ತಾನೆ, ನ್ಯಾಯ ಮಾಡಿ ಅಂತ ನ್ಯಾಯಾಧೀಶರ ಮಾತಿ ಬೆಲೆ ಕೊಟ್ಬಿಡ್ತಾರೆ. ಯಾಕೆ, ನ್ಯಾಯದಿಂದ ಕೋಪಗೊಂಡಿದ್ದಾನು, ಅವನು ಪನಿಷ್ ಮಾಡ್ತಿರೋದು ನ್ಯಾಯದಿಂದ, ಇವರು ಪನಿಷ್ ಮಾಡೋದು ಭಾವೋದ್ಯೋಗದಿಂದ, ಭಾವೋದ್ಯೋಗದ ಪನಿಷ್ ಮಾಡಿದಾಗ ಅದು ಅಫೆನ್ಸ್ ಆಗುತ್ತೆ. ನ್ಯಾಯಾಧೀಶ ಏನು ಮಾಡ್ತಾನೆ, ಅವನ ವ್ಯಕ್ತಿ ಇಬ್ಬರಿಗೂ ಸಂಬಂಧಪಟ್ಟಿಲ್ಲ, ಅವನಿಗೆ ನ್ಯೂ ಪರ್ಸನ್ಸ್ ಅಲ್ಲ, ವಿಷಯ ಕೇಳಿದಷ್ಟೇ, ತಪ್ಪಾಡಿದ್ದಾರೆ ತಪ್ಪಾಡಿಲ್ಲ, ತಪ್ಪಾಡಿದ ಶಿಕ್ಷೆ ಕೊಡ್ತಾರೆ. ಈ ಶಿಕ್ಷೆಗೆ ಏನು ಕಾರಣ, ನ್ಯಾಯ ಕಾರಣ, ಅದಕ್ಕೆ ಅವನು ಕ್ರೋಧ ಅಂತ ಬಂತು ಕರೆಯೋದಿಲ್ಲ ಅವನ. ಅವನೇನು ಕಾರಣ ಆಗಿದೆ ಅಂತ ಕೇಳಿದರೆ ನ್ಯಾಯ ಇರಬಹುದು, ಏನು ಮಿಕ್ಸ್ ಮಾಡಿಬಿಟ್ಟಿದ್ದಾನೆ ಅವನು, ಇಂಡಿವಿಜುವಲ್ ಎಮೋಷನ್ಸ್ ಮಿಕ್ಸ್ ಮಾಡಿದ್ದಾನೆ, ಅದಕ್ಕೆ ಎಮೋಷನ್ ಅಂತಲೇ ಹೆಸರು. ಇದಲ್ಲ, ಧರ್ಮರಾಜನ ಕೋಪ ಎಮೋಷನಲ್ ಆಯಿತು, ವಿಭಜನೆಯಿಂದ ಕೋಪ ಡಿವೋಷನಲ್ ಆಯಿತು, ಅದಕ್ಕೇನೆ ಕೋಪದಲ್ಲಿ ತಾರತಮ್ಯ ಇದೆ ಅಂತ ಹೇಳ್ತಾರೆ. ಇದು ಸಿಟ್ಟು ಮಾಡಿಕೊಳ್ಳೋದೇ ದೋಷ ಅಲ್ಲ, ಅರ್ಥ ಸಿಟ್ಟು ಮಾಡಿಕೊಳ್ಳೋದು ದೋಷ ಅಲ್ಲ, ಯಾವ ಕಾರಣಕ್ಕೆ ಮಾಡ್ಕೊಂಡಿರೋದು ಇಂಪಾರ್ಟೆಂಟ್. ಯಾವ ಕಾರಣಕ್ಕೆ ಮಾಡ್ಕೋತಾರೆ, ತಾತ್ವಿಕ ಕಾರಣಕ್ಕೆ ಮಾಡ್ಕೊಂಡ್ರೆ ತುಂಬ ಒಳ್ಳೇದು, ವೈಯಕ್ತಿಕ ಕಾರಣಕ್ಕೆ ಮಾಡ್ಕೊಂಡ್ರೆ ಅದು ಭಾರಿ ಕೆಟ್ಟದು. ನಾವು ಸ್ವಲ್ಪ ಯೋಚನೆ ಮಾಡಬೇಕು. ಇದೇನೇನು ತಿಳ್ಕೊಂಡ್ಬಿಡ್ತಕ್ಕಂಥದ್ದು, ಎಂದು ಕೋಪಗೊಳ್ಳದೆ ಹೋದರೆ ಜ್ಞಾನಿಗಳು ಅಂತೇಳಿ ಟೀಕಾರಾಯರು ಎಷ್ಟಿಟ್ಟು ಬಂದು ಬಂತ ವಿದ್ಯಾರಣ್ಯರು ತೋರಿಸ್ತಾರೆ. ಅದನ್ನು ಅವ್ರು ನೋಡ್ತಾರೆ, ಬಾಲವಾಕ್ಯೇನ ಕಿಮ್ಮೆ ಅಂತ ಹೇಳ್ತಾರೆ, ಬರೀತಾರೆ ದೇವಿದ್ರೆ ಕೃದ್ಧ ಭಾರಿ ಸಿಟ್ಟು ಬಂತು ಟೀಕಾರಾಯರಿಗೆ, ಬಾಲಬುದ್ಧಿ ತ್ವಮೇವ ಅಂತ ಹೇಳಿ, ನೀನು ಬಾಲಬುದ್ಧಿ ಇರೋದು ನೋಡು ಅಂತ ತೋರಿಸಿದ್ರು. ಆ ಸಿಟ್ಟು ಎಂಥ ಸಿಟ್ಟು, ಅದು ಭೀಮಸೇನರು ಶಪಥ ಮಾಡ್ತಾರೆ ಕೊಂದು ಬಿಡ್ತೇನೆ ನೀನು ಅಂತ ಹೇಳಿ, ಎಂಥ ಸಾತ್ವಿಕ ತಾಮಸ ಸಿಟ್ಟು ಬರಬಾರ್ದು. ದುರ್ಯೋಧನೆ ಬರ್ತಿದ್ದೆಲ್ಲ ತಾಮಸ, ಧರ್ಮರಾಜನ ರಾಜಸ ದುರ್ಯೋಧನೆ ಬಂದರೆ, ಅಲ್ಲಿ ಭೀಮಸೇನರ ಬಂದರೆ ಬರೀ ಸಾತ್ವಿಕ. ಶಿಶುಪಾಲನ ಕೃಷ್ಣ ಕೊಲ್ತಾರೆ, ನಗ್ನಗ್ನ ಕೊಲ್ತಾರೆ, ಏನದು ಪರಮ ಸಾತ್ವಿಕವಾದದ್ದು, ದೇವರಲ್ಲಿ ಬೇರೆ ದೋಷನೇ ಇಲ್ಲ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟು ಎಲ್ಲದರಲ್ಲೂ ಏನಿದೆ ಸಾತ್ವಿಕ ರಾಜತಾಮಸ ಪ್ರಭೇದ ಇದೆ. ಅದು ಅರ್ಥ ಮಾಡಿಕೊಂಡ್ರೆ ಕೋಪನೇ ಬರಬಾರ್ದು ಅಂತ ತಿಳ್ಕೊಂಡ್ರೆ ತಪ್ಪದು, ಕೋಪ ಬರೋಕೆ ಆ ಜಾಗದಲ್ಲಿ ಬರಬೇಕು. ಕುಡಿಸದಲ್ಲಿ ಬರ್ತದೆ, ಇದು ಇದು ಕೇಳ್ತಾರೆ, ಅಕ್ರೂರ ಕೇಳ್ತಾರೆ ಕೃಷ್ಣನ, ಕೃಷ್ಣ ನನಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತ ಆರು ಕೊಟ್ಟುಬಿಡು ಅಂತ ಕೇಳ್ತಾರೆ. ಉಳಿದವರಿಗೆ ಆಶ್ಚರ್ಯ, ಏನು ಎಲ್ಲ ಬಿಟ್ಬಿಟ್ಟು ದೇವರತ್ರ ಹೋಗಿ ಕಡೆಯಂತೆ ಕೇಳಿ ಕೊಡು ಅಂತ ಕೇಳಿದರೆ, ನನ್ನ ಕಾಮ ಕೊಡು, ಕಾಮ ತದಂಗ್ರಿ ಯುಗಾರ್ಚನೆ, ನಿತ್ಯ ನಿನ್ನ ಪಾದಪೂಜೆ ಮಾಡೋದಕ್ಕೆ ಕಾಮ ಕೊಡು, ಮತ್ತು ಕ್ರೋಧ ನಿಮ್ಮ ದ್ವೇಷ ಜನಗಳಲ್ಲಿ ಕೊಡು ಅಂತ ಕೇಳ್ತಾರೆ. ಅಂತ ಕ್ರೋಧ ಪುಣ್ಯ, ಅದು ಮಾತ್ಸರ್ಯವನ್ನು ಕೊಡು ಅಯೋಗ್ಯರಲ್ಲಿ, ಅದರಿಂದ ದೋಷ ಅಲ್ಲ. ಸಾತ್ವಿಕ ಕಾಮ ಇದೆ ಅಂತ ಆಯ್ತಲ್ಲ, ಸಾತ್ವಿಕ ಅರಿಷಡ್ವರ್ಗಗಳು ಕೂಡ ಎರಡು ವಿಧ, ಸಾತ್ವಿಕ ಅರಿಷಡ್ವರ್ಗಗಳು ಬೇರೆ, ತಾಮಸ ಅರಿಷಡ್ವರ್ಗಗಳು ಬೇರೆ, ರಾಜಸ ಅರಿಷಡ್ವರ್ಗಗಳು ಬೇರೆ. ನಮಗೆಲ್ಲ ಸಂಸಾರದಲ್ಲಿ ಸಾಮಾನ್ಯವಾಗಿ ಯಾವುದಿರುತ್ತೆ, ತಾಮಸ, ಸ್ವಲ್ಪ ಮೇಲೆ ಹೋದರೆ ರಾಜಸ. ಯಾವುದು ಕನ್ವರ್ಟ್ ಆಗಬೇಕು ಅದೆಲ್ಲ ಕೂಡ ಸಾತ್ವಿಕ ಕನ್ವರ್ಟ್ ಆಗಬೇಕು. ಯಾರು ಬಾಯಣ್ಣ ಸಿಪ್ಪಿ ಹಾಕಿಬಿಟ್ಟೆ ಅದು ದಪ್ಪದ ಮುದುಕರು ಬಿದ್ದುಬಿಟ್ರು, ಹಾಕ್ತಾನೆ ಹೊಡಿತಾನೆ ಎರಡೆಟ್ಟು, ಒಳ್ಳೇದದು. ಯಾಕೆ, ಎಷ್ಟು ಅನರ್ಥ ಆಗಿದೆ ಅವನಿಂದ, ಅಲ್ಲಿ ಬಿಸಾಕಿ ಹೋಗಿದ್ದಕ್ಕೆ ಪಾಪ ತುಳಿದ ಬಿದ್ದ, ತಪ್ಪಿದ್ದು ಇದು ನಿಜವಾದ. ಇದು ಪಾಪ ಒಳ್ಳೆ ಕೆಲಸಕ್ಕೆ ಹಾಕಿದ್ದಾನೆ, ಅವನು ಬೈತಾನೆ, ಅದು ತಪ್ಪದು. ಒಳ್ಳೆ ಕೆಲಸ ಮಾಡಿದಾಗಲೂ ಕೋಪ ಮಾಡಿಕೊಂಡ್ರೆ ಅದು ತಾಮಸ ಕೋಪ, ಕೆಟ್ಟ ಕೆಲಸ ಕೋಪ ಮಾಡಿಕೊಂಡ್ರೆ ಏನದು ಸಾತ್ವಿಕ, ಅದಿರಲೇಬೇಕು, ಸಾಧನೆ ಮಾಡೋಕ್ಕೆ ಬರೋದಿಲ್ಲ. ಅದು ಒಂದು ಸಾಧನೆ. ಹಂಗೆ ಯುದ್ಧ ಮಾಡ್ಬೇಕಾದ್ರೆ ಏನಿರ್ಬೇಕು? ಕೋಪ ಇದ್ರೆ ಯುದ್ಧ ಮಾಡಕ್ ಬರುತ್ತಾ? ಕಾಮ ಯುದ್ಧ ಮಾಡಿ ಅಂತ ಆತೆ ಇದೆಯಾ? ಕಾಮ ನಿಶ್ಚಿತ ಯುದ್ಧ ಮಾಡಿ ಯುದ್ಧ ಮಾಡಕ್ಕೆ ಬರೋದಿಲ್ಲ. ವಿಷಯದಲ್ಲಿ ಕೋದ ಇತ್ತ ಯುದ್ಧ ಮಾಡ್ಬೇಕಾದ್ರೆ ಕೋದ ಇದೆ ಎಂತ ಕೋದ ಇತ್ತು? ಅದಕ್ಕೆ ಮಣ್ಣು ಸೂಕ್ತ ಹಿಡ್ತಾ, ಮಣ್ಣು ಸೂಕ್ತ ಹಿಡ್ತಾ ಕೃಷ್ಣಾರ್ಪಣ ಬುದ್ಧಿಯಿಂದ ಯುದ್ಧವನ್ನು ಮಾಡ. ಅದು ಭಾರಿ ಶ್ರೇಷ್ಠ ಅಂತ ಅರ್ಥ ಆಯ್ತಾ? ಈಗ ಅದ್ರ ಡಾಕ್ಟರ್ ಆಪರೇಷನ್ ಮಾಡ್ತಾನೆ, ಕೊಲೆಗಡಕರು ಹಿಡ್ಕೊಂಡ್ಬಿಟ್ಟು, ಎಷ್ಟು ವ್ಯತ್ಯಾಸ ಇದೆ? ಈಗ ಡಾಕ್ಟರ್ ಹಾರ್ಟ್ ಓಪನ್ ಮಾಡ್ತಾನೆ, ಚಿತ್ತನ ಸತ್ರ ಬಿಡ್ತಾನೆ. ಹಾರ್ಟ್ ಓಪನ್ ಮಾಡಿದ್ರು ಸಾಯೋದಿಲ್ಲ ಅವನು. ಯಾತಕ್ಕೆ? ವ್ಯವಸ್ಥೆ ಉದ್ದೇ ಅಕಸ್ಮಾತ್ ಸತ್ರ ಉದ್ದೇ ಸೇರಿದೆ ಅವನಿಗೆ. ಉದ್ದೇಶ ಕಾಪಾಡೋ ಉದ್ದೇಶ, ಕೊಲ್ಲೋ ಉದ್ದೇಶ ಅವನಿಗಿಲ್ಲ. ಇವನು ಹೋಗದ ಸಿಕ್ಕಂತೂ ಸಾಯಲಿಲ್ಲ ಅವನು. ಪಾಪ ಎಷ್ಟು ಒಳ್ಳೆಯವನು ಕಳ್ಳ, ಎಷ್ಟು ಮಾಡಿದ್ರು ಹೇಗೆ ಹೊಲ್ದಿದ್ದಾನು ಗೊತ್ತಾ? ಸಾಯ್ಬಾರ್ದು ಹಾಗೆ ಎಷ್ಟಿದ್ದಾರೆ ಯಾರು ಜಜ್ಮೆಂಟ್ ಕೊಡ್ತಾರೆ? ಯಾರು ಕೊಡೋದು? ಕಳ್ಳ ಭಾರಿ ಸಾತ್ವಿಕ, ಸರಿಯಾಗಿ ಹೊಡೆದಿದ್ದಾರೆ. ಪಾಪ ಪ್ರಾಣ ಹೋದಂತೆ ಹೊಡೆದಿದ್ದಾನೆ. ವಿ ಶುಡ್ ಅಪ್ರಿಷಿಯೇಟ್ ಮತ್ತೆ ಯಾರು ಹೇಳೋದಿಲ್ಲ. ಅವ್ನು ಹೊಡೆದ ಬೈ ಚಾನ್ಸ್ ಪ್ರಾಣ ಹೋಗಿಲ್ಲ ಅಂತಾರೆ ಹೊರತು ಪ್ರಾಣ ಹೋಗದಂತೆ ಹೊಡೆದಂತ ಯಾರು ಕರೆಯೋದಿಲ್ಲ. ಇವನು ಹಾಗಲ್ಲ, ಆಪರೇಷನ್ ಬೈ ಚಾನ್ಸ್ ಸತ್ತ ಅಂತಾರೆ ಹೊರತು ಡಾಕ್ಟರ್ ಕೊಂದ ಅಂತ ಹೇಳೋದಿಲ್ಲ. ಇವನು ಉದ್ದೇಶ ಪೂರ್ತಿ ಸಾತ್ವಿಕ, ಅವನ ಉದ್ದೇಶ ಪೂರ್ತಿ ತಾಮಸ. ಅವನು ಹೊಡೆದಿದ್ದು ಕಟ್ಟಕ ಬೀಳದೆ ಹೋದ್ರು ಕೂಡ ಅದು ಇವನ ಪುಣ್ಯನೇ ಹೊರತು ಅವನ ಇದು ಕರುಣೆ ಅಲ್ಲ. ಅರ್ಥ ಮಾಡ್ಕೊತಾ ಹೊರಟ್ರೆ ನಿತ್ಯ ಜೀವನದಲ್ಲೂ ಕೂಡ ಕಾಮಕ್ರೋಧಾದಿಗಳು ವಿಭಿನ್ನವಾಗಿರ್ತದೆ. ಅದಕ್ಕೆ ಇಲ್ಲಿ ಮೃತ್ಯು ನಿಜಯ ಪರಮಾತ್ಮರಲ್ಲಿ ಕ್ರೋಧ ಹುಟ್ಟಿತು ಅಂತ ಕೇಳಿದ್ರೆ ಹುಟ್ಟಿತು ಕ್ರೋಧ ಕೋಪ ಇವೆಲ್ಲ ಹುಟ್ಟಿದೆ. ಮತ್ತೆ ಅಯೋಗ್ಯರ ಚಿಂತನೆಯಲ್ಲೂ ಕೂಡ ದೋಷ ಇದೆ, ಧರ್ಮರಾಜನ ಬರುತ್ತೆ ಅಂತ ದೋಷ ಬಂದಿದ್ದರಿಂದ ಅದು ಗ್ರಾಹ್ಯ ಆಗಲಿಲ್ಲ. ಇನ್ನು ಬಿಟ್ಟುಬಿಡು ಅಂತ ಹೇಳ್ತಾರೆ. ಆಗ ಬಿಡ್ತಾರೆ, ಕ್ರೋಧ ಬಿಡೋಲ್ಲ. ಈ ವೈಯಕ್ತಿಕ ದೋಷ ದೋಷ ಬಿಟ್ಟುಬಿಡು ಅಂತ ಹೇಳ್ತಾರೆ. ಹಿಂಸಾ ಯಾರಿರುತ್ತೆ ಮೃತ್ಯು ಹೋ ನಾ ನಿರಯಸ್ಯ ಗುರಸ್ತುತಃ ಮಿತ್ರರಾಮನೋ ದೇವಸ್ಯ ವಾಯುವಿಂದ್ರಿಯಸ್ಯ ಎಲ್ಲ ತತ್ವನ್ಯಾಸ ಮಾತ್ರ ಕನ್ಯಾಸ ಭಾರಿ ಉಪಯೋಗವಾದ ಪದಗಳು. ತದ್ ವಿಷಯಸ್ಯ ಪರಿಮೋಕ್ಷಸ್ಯ ಗುತಕ್ರಿಯಾ ವಿಶೇಷಸ್ಯ ಯಮನಾಮನೋ ದೇವಸ್ಯ ಚ ಪುಂಸಃ ವಾಯುವಿಂದ್ರಿಯಂ ಕ್ಷೇತ್ರಂ ಇತ್ಯೇತತ್ ಮಂದಮತೀನಾಂ ಸುಬೋಧಾರ್ಥಮನ್ವೀಯತೆ. ಹಿಂಸಾದೀನಾಂ ಪುಂಸೋ ಗುದಃ ಅಪಾನದ್ವಾರಂ ಕ್ಷೇತ್ರಂ. ಹಿಂಸಾದಿಗಳಿಗೂ ಕೂಡ ಪರಮಾತ್ಮನ ಗುದಸ್ಥಾನವೇ ಕ್ಷೇತ್ರ. ಪರಾಭೂತೇರಧರ್ಮಸ್ಯ ತಮಸಶ್ಚಾಪಿ ಪಶ್ಚಿಮ ನಾಡ್ಯೋ ನದ ನದೀನಾಂತು ಗೋತ್ರಾಣಾಮಸ್ತಿ ಸಂಹತಿ. ಪರಾಭೂತೇ ಅಧರ್ಮಸ್ಯ ತಮಸಶ್ಚಾಪಿ ಪಶ್ಚಿಮ. ಪರಾಭೂತೇ ಪರಾಜಯಕ್ಕೆ, ಅಲಕ್ಷ್ಮ್ಯಾಚ ಅಲಕ್ಷ್ಮಿಗೆ, ಅಧರ್ಮಸ್ಯ ಅಧರ್ಮಕ್ಕೆ, ತದ ಅಧರ್ಮಸ್ಯ ಫಲೇ ಕಲೇಶ್ಯ ತಮಸಃ ತಮೋಗುಣಸ್ಯ ಚ ಪುಂಸಃ ಪಶ್ಚಿಮ. ಪೃಷ್ಠಭಾಗ ಕ್ಷೇತ್ರ, ಪೃಷ್ಠಭಾಗದಲ್ಲಿ ಇದೆಲ್ಲ ಶಕ್ತಿ ಕೂತಿರುತ್ತದೆ. ಅದಕ್ಕೆ ಅದು ನಿಷಿದ್ಧವಾದ ಸ್ಥಳ. ನದ ನದೀನಾಂ ತುಶಬ್ದಾತ್, ಎಲ್ಲ ನದಿಗಳು ಪರಮಾತ್ಮನ ಎಲ್ಲಿಂದ ಹುಟ್ಟಿದ್ರು ಗೊತ್ತಾ? ನಾಳೆ ಎಲ್ಲ ನಾಡಿಗಳು ಎಲ್ಲ ನದಿಗಳಿಂದ ಬಂದುವಂತೆ, ಪರಮಾತ್ಮನ ಅಸ್ಥಿಗಳಿಂದ ಬಂದುವಂತೆ, ಅಸ್ಥಿಗಳಿಂದ ಅವೆಲ್ಲ ಹುಟ್ಟಿ ಬಂದಿದ್ದ ಆ ರೀತಿಯಲ್ಲಿ. ಗೋತ್ರಾಣಾಂ ಪರ್ವತಾನಾಂ ಹರಿ ಅಸ್ತನಾಂ ಸಂಹತಿ ಕ್ಷೇತ್ರ. ಬೆಟ್ಟಗಳು ಆಮೇಲೆ ನಾಡಿಗಳು ನದ ನದಿಗಳು ಎಲ್ಲದಕ್ಕೂ ಉತ್ಪತ್ತಿ ಸ್ಥಾನ ಅಂದರೆ ಪರಮಾತ್ಮನ ಅಸ್ಥಿಗಳು. ಅಸ್ಥಿಗಳು ಕೂಡ ಎಂಥವೆಲ್ಲ ಕೂಡ ಜ್ಞಾನಾನಂದಮಯ ಅಪ್ರಾಕೃತ ಪ್ಲಸ್ ಜ್ಞಾನಾನಂದಮಯ ನಾರಾಯಣ ನಿಖಿಲ ಪೂರ್ಣ ಗುಣೈಕ ದೇಹ. ಯಾವ ಕಾಲಕ್ಕೂ ಚೇಂಜ್ ಮಾಡಾಗಿಲ್ಲ ಅಲ್ರಿ. ಎಲ್ಲರೂ ಅಸ್ಥಿಗಳೆಲ್ಲ ಜ್ಞಾನಾನಂದಮಯ ಇರುತ್ತೆ ಅಂತ ಕೇಳಿದರೆ ಸಕ್ರೆ ಹೆಚ್ಚಿನಲ್ಲಿರುವ ಪ್ರತಿಯೊಂದು ಭಾಗವೂ ಏನಿರುತ್ತದೆ? ಸಕ್ಕರೆ ಹೆಚ್ಚಿನ ಕೊಂಪೆಯಲ್ಲಿ ಪ್ರತಿಯೊಂದು ಕೂಡ ಏನದು 100% ಸ್ವೀಟ್, ಬರೀ ಸಕ್ಕರೆ ಅಷ್ಟೇ. ಆ ಟೈಪ್ ದೇವರು ಹೇಗಿದ್ದಾನೆ? ದೇವರು ಎಲ್ಲ ಭಾಗಗಳು ಕೂಡ ಏನವು? ಜ್ಞಾನಾನಂದಮಯ. ಆದ್ದರಿಂದ ಅಪ್ರಾಕೃತ ಅದು ಚಿಂತನೆ ಇರೋದು. ಅಲ್ಲಿಗೆ ನಾಳೆ ದಿವಸ ಇನ್ನು ಸೃಷ್ಟಿ ಮುಂದುವರಿಸ್ತಾ ಇವೆಲ್ಲ ತಿಳ್ಕೊಳ್ಳೋದು ಎಂದ್ರೆ ಎಷ್ಟು ಮುಖ್ಯನೋ ಅನುಸಂಧಾನಕ್ಕೆ ಬರೋದು ಅಷ್ಟೇ ಮುಖ್ಯ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ಪ್ರಿಯತಾಂ ಕಮಲಾಲಯಃ.